അശേഷഗുരുമീശേഷം നാരായണമനാമയം സംപ്രണമ്യ പ്രവക്ഷ്യാമി പ്രമാണാനാം സ്വലക്ഷണം. ಕೇವಲ ಪ್ರಮಾಣದ ವಿಷಯವನ್ನು ನಿರೂಪಣೆ ಮಾಡಿದ ನಂತರ ಶ್ರೀಮದ್ ಆಚಾರ್ಯರು ಅನುಪ್ರಮಾಣದ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ತತ್ಸಾಧನ ಅನುಪ್ರಮಾಣಂ ಅಂತ. ತತ್ ಅನ್ನೋ ಶಬ್ದದಿಂದ ಹಿಂದೆ ಬಂದಂತಹ ಯಥಾರ್ಥ ಜ್ಞಾನವನ್ನು ಇಟ್ಟುಕೊಳ್ಳಬೇಕು. ಏವಂಚ ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದು ಅನುಪ್ರಮಾಣ ಅಂತ ಈ ವಾಕ್ಯದ ಅರ್ಥ ಆಗ್ತದೆ. ಯಥಾರ್ಥ ಜ್ಞಾನ ಅಂದರೆ ನಾವು ಹಿಂದೆ ನೋಡಿದಂತೆ ವಸ್ತು ಹೇಗಿದೆಯೋ ಅದನ್ನು ಹಾಗೇ ವಿಷಯೀಕರಿಸುವಂತಹ ಜ್ಞಾನ. ಇದಕ್ಕೆ ಸಾಧನವಾದದ್ದು ಅಂದರೆ ಇನ್ಸ್ಟ್ರೂಮೆಂಟ್, ಇದು ಅನುಪ್ರಮಾಣ ಅಂತ ಅನಿಸ್ಕೊಳ್ತದೆ. ಮೀನ್ಸ್ ಆಫ್ ವ್ಯಾಲಿಡ್ ಕಾಗ್ನಿಷನ್, ಇದು ಅನುಪ್ರಮಾಣ. ಇಲ್ಲಿ ಸಾಧನ ಶಬ್ದವನ್ನು ಬಳಸಿದ್ದಾರೆ. ಅಂದರೆ ಒಂದು ಕ್ರಿಯೆ ಆಗಬೇಕಾದರೆ ಅನೇಕ ವಸ್ತುಗಳ ವ್ಯಕ್ತಿಗಳ ಪಾತ್ರ ಇರುತ್ತದೆ. ಒಂದು ಜ್ಞಾನ ಹುಟ್ಟಬೇಕಾದರೆ ಜ್ಞಾನ ಯಾರಿಗೆ ಬರಬೇಕೋ ಆ ವ್ಯಕ್ತಿ ಬೇಕು. ಅವನಿಗೆ ಪ್ರತ್ಯಕ್ಷ ಜ್ಞಾನ ಆಗೋದ್ರೆ ಕಣ್ಣು ಕಿವಿ ಮೂಗು ಈ ಥರದ ಇಂದ್ರಿಯಗಳು ಬೇಕು. ಆ ಇಂದ್ರಿಯಕ್ಕೂ ವಸ್ತುವಿಗೂ ಆಗ್ತಕ್ಕಂತಹ ಸಂಬಂಧ ಬೇಕು. ಆ ವಸ್ತು ಬೇಕು, ಅವನು ನಿಲ್ಲಕ್ಕೆ ಒಂದು ನೆಲ ಬೇಕು. ಹೀಗೆ ಒಂದು ಜ್ಞಾನ ಬರಲಿಕ್ಕೆ ಅನೇಕ ಪದಾರ್ಥಗಳ ಪಾತ್ರ ಇದೆ. ಅದರಲ್ಲಿ ಯಾವ ವಸ್ತುವಿನ ಕೆಲಸ ಆಗುತ್ತಿದ್ದಂತೆ ಜ್ಞಾನ ಹುಟ್ಟುತ್ತದೋ ಅದನ್ನ ಸಾಧನ ಅಂತ ಕರೀತಾರೆ. ಅಂದರೆ ನೆಲ ಇದ್ದಾಕ್ಷಣ, ವ್ಯಕ್ತಿ ಇದ್ದಾಕ್ಷಣ ಜ್ಞಾನ ಹುಟ್ಟೋದಿಲ್ಲ. ಆದರೆ ಇಂದ್ರಿಯಕ್ಕೂ ವಸ್ತುವಿಗೂ ಸಂಪರ್ಕ ಆದಾಕ್ಷಣ ಜ್ಞಾನ ಹುಟ್ಟುತ್ತದೆ. ಆದ್ದರಿಂದ ಇಂದ್ರಿಯವನ್ನ ಅಂದರೆ ಸನ್ನಿಕರ್ಷ ವಿಶಿಷ್ಟವಾದ ಇಂದ್ರಿಯವನ್ನ ಸಾಧನ ಅಂತ ಕರೀಬಹುದು. ಪ್ರತ್ಯಕ್ಷದ ವಿಷಯ ಮುಂದೆ ವಿಸ್ತಾರವಾಗಿ ಬರುತ್ತದೆ. ಇಲ್ಲಿ ನಾವು ಗಮನಿಸಬೇಕಾದ ಸಾಧನ ಅಂತ ಕರೆಯೋದು ಯಾವುದನ್ನ ಅಂತ. ಜ್ಞಾನ ಯಾರಿಗೆ ಬರುತ್ತದೋ ಅವನನ್ನ ಜ್ಞಾತೃ ಅಂತ ಕರೀತಾರೆ. ಯಾವುದರಿಂದ ಜ್ಞಾನ ಬರುತ್ತದೋ ಅದನ್ನ ಸಾಧನ ಅಂತ ಕರೀತಾರೆ. ಹೀಗೆ ಅನುಪ್ರಮಾಣ ಅಂತಂದ್ರೆ ಯಥಾರ್ಥ ಜ್ಞಾನಕ್ಕೆ ಸಾಧನವಾದದ್ದು. ಹೀಗೆ ಪ್ರಮಾಣ ಸಾಮಾನ್ಯ ಲಕ್ಷಣ ಅದರ ವಿಭಾಗ ಆದ ಮೇಲೆ ಯಥಾರ್ಥ ಜ್ಞಾನದ ವಿಭಾಗವನ್ನು ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಕೇವಲ ಚತುರ್ವಿಧಂ ಈಶ ಲಕ್ಷ್ಮೀ ಯೋಗ್ಯಯೋಗಿ ಭೇದೇನ ಅಂತ ಶ್ರೀಮದಾಚಾರ್ಯರ ವಾಕ್ಯ. ಕೇವಲ ಅಂದರೆ ಕೇವಲ ಪ್ರಮಾಣವು ಚತುರ್ವಿಧಂ ನಾಲ್ಕು ಪ್ರಭೇದ ಉಳ್ಳದ್ದು. ಯಾವುವು ಆ ಪ್ರಭೇದಗಳು ಅಂದರೆ ಈಶಜ್ಞಾನ, ಲಕ್ಷ್ಮೀಜ್ಞಾನ, ಯೋಗಿಜ್ಞಾನ, ಅಯೋಗಿಜ್ಞಾನ ಎಂಬುದಾಗಿ. ಅಂದರೆ ಆ ಹೆಸರೇ ಹೇಳುವಂತೆ ಈಶ್ವರನ ಜ್ಞಾನ ಈಶಜ್ಞಾನ, ಲಕ್ಷ್ಮೀದೇವಿಯ ಜ್ಞಾನ ಲಕ್ಷ್ಮೀಜ್ಞಾನ, ಯೋಗಿಗಳು ಅಂತಿದ್ದಾರೆ ಅದರ ವಿಷಯ ಮುಂದೆ ಬರುತ್ತದೆ, ಅವರ ಜ್ಞಾನ ಯೋಗಿಜ್ಞಾನ, ಮತ್ತು ಯೋಗಿಗಳ ಅಲ್ಲದೇ ಇರತಕ್ಕಂಥವರ ಜ್ಞಾನ ಅಯೋಗಿಜ್ಞಾನ. ಹೀಗೆ ಕೇವಲ ಪ್ರಮಾಣವು ನಾಲ್ಕು ವಿಧವಾಗಿದೆ. ಈ ವಾಕ್ಯದ ನಂತರದ ಆರು ವಾಕ್ಯಗಳಲ್ಲಿ ಶ್ರೀಮದ್ ಆಚಾರ್ಯರು ಈಶಜ್ಞಾನಕ್ಕೂ ಲಕ್ಷ್ಮೀಜ್ಞಾನಕ್ಕೂ ಇರತಕ್ಕಂತಹ ವೈಲಕ್ಷಣ್ಯವನ್ನು ಹೇಳ್ತಾ ಇದ್ದಾರೆ. ಪೂರ್ವದ್ವಯಂ ಅನಾದಿ ನಿತ್ಯಂ, ಅಂದರೆ ಈಶಜ್ಞಾನ ಮತ್ತು ಲಕ್ಷ್ಮೀಜ್ಞಾನ ಎರಡೂ ಕೂಡ ಈ ಅಂಶದಲ್ಲಿ ಸಮಾನವಾಗಿವೆ. ಎರಡೂ ಕೂಡ ಅನಾದಿ, ಎರಡೂ ಕೂಡ ನಿತ್ಯ. ಯಾವತ್ತಿನಿಂದ ಈಶ್ವರನ ಜ್ಞಾನ ಇದೆ ಗೊತ್ತಿಲ್ಲ, ಅನಾದಿ ಕಾಲದಿಂದಲೂ ಇದೆ. ಎಲ್ಲಿಯವರೆಗೆ ಇರುತ್ತದೆ ಗೊತ್ತಿಲ್ಲ, ಅನಂತ ಕಾಲದವರೆಗೂ ಇರುತ್ತದೆ. ಅದರಂತೆ ಲಕ್ಷ್ಮೀ ಜ್ಞಾನವು ಕೂಡ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಇರತಕ್ಕಂತಹ ಜ್ಞಾನ. ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ ವ್ಯತ್ಯಾಸ ಏನು ಅಂದರೆ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ತದ್ವಿಶೇಷ. ತದ್ವಿಶೇಷ ಅವುಗಳಲ್ಲಿ ಇರತಕ್ಕಂತಹ ವಿಶೇಷ ಅಂದರೆ ಸ್ವಾತಂತ್ರ್ಯ ಪಾರತಂತ್ರ್ಯ. ಈಶ್ವರನ ಜ್ಞಾನ ಸ್ವತಂತ್ರವಾದದ್ದು, ಯಾರ ಅಧೀನವೂ ಅಲ್ಲದೇ ಇರತಕ್ಕಂತಹದ್ದು. ಲಕ್ಷ್ಮೀ ಜ್ಞಾನ ಪರತಂತ್ರ, ಭಗವಂತನ ಅಧೀನವಾದದ್ದು. ಅಂದರೆ ಎರಡರಲ್ಲಿ ಅನಾದಿನಿತ್ಯತ್ವ ಸಮಾನವಾದರೂ ಕೂಡ ಸ್ವಾತಂತ್ರ್ಯ ಪಾರತಂತ್ರ್ಯ ಅನ್ನುವಂತಹ ಒಂದು ವೈಲಕ್ಷಣ್ಯ ಇದೆ. ಇನ್ನೊಂದು ವ್ಯತ್ಯಾಸ ಪೂರ್ವಂ ಸ್ವಪರಗತ ಅಖಿಲ ವಿಶೇಷ ವಿಷಯಂ. ಪೂರ್ವಂ ಮೊದಲನೆಯದ್ದು ಅಂದರೆ ಈಶ್ವರನ ಜ್ಞಾನವು ಸ್ವಪರಗತ ತನ್ನಲ್ಲಿ ಮತ್ತು ಬೇರೆಯವರಲ್ಲಿ ಇರತಕ್ಕಂತಹ ಅಖಿಲ ವಿಶೇಷ ಎಲ್ಲ ಧರ್ಮಗಳನ್ನು ವಿಷಯಂ ವಿಷಯೀಕರಿಸುವಂಥದ್ದು ಅಂತ. ಅಂದರೆ ಈಶ್ವರನ ಜ್ಞಾನಕ್ಕೆ ವಿಷಯವಾಗದೇ ಇರತಕ್ಕಂತಹ ಸಂಗತಿಯೇ ಇಲ್ಲ. ಭಗವಂತನು ಅಂದರೆ ಭಗವಂತನ ಜ್ಞಾನ ತನ್ನಲ್ಲಿರತಕ್ಕಂಥ ಎಲ್ಲವನ್ನೂ ವಿಷೀಕರಿಸುತ್ತದೆ. ಅದರಂತೆ ಭಗವಂತನಿಗಿಂತ ಭಿನ್ನಳಾದಂತಹ ಲಕ್ಷ್ಮೀದೇವಿ ಅಥವಾ ಉಳಿದ ಬ್ರಹ್ಮಾದಿ ಜೀವರು, ಸಮಸ್ತ ಪ್ರಕೃತಿ ಪ್ರಪಂಚ, ಇದರಲ್ಲಿರತಕ್ಕಂಥ ಎಲ್ಲ ಧರ್ಮಗಳನ್ನು ಕೂಡ ಈಶ್ವರನ ಜ್ಞಾನ ವಿಷೀಕರಿಸುತ್ತದೆ. ಆದರೆ ಲಕ್ಷ್ಮೀ ಜ್ಞಾನ ಹೀಗಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ದ್ವಿತೀಯಂ ಈಶೇ ಅನ್ಯೇಭ್ಯ ಅಧಿಕಂ ಅಸಾರ್ವತ್ರಿಕ. ದ್ವಿತೀಯಂ ಅಂದರೆ ಎರಡನೆಯದ್ದಾದಂತಹ ಲಕ್ಷ್ಮೀ ಜ್ಞಾನ ಈಶೇ ಅನ್ಯೇಭ್ಯ ಅಧಿಕಂ ಅಸಾರ್ವತ್ರಿಕ. ಭಗವಂತನ ವಿಷಯದಲ್ಲಿ ಅದು ಬೇರೆ ಯಾರೂ ವಿಷಯೀಕರಿಸದೇ ಇರತಕ್ಕಂತಹ ವಸ್ತುಗಳನ್ನು ವಿಷಯೀಕರಿಸುವುದರಿಂದ ಬೇರೆಯವರಿಗಿಂತ ಅಧಿಕ ವಿಷಯಕ. ಅಂದರೆ ಈ ಜೀವಜಾತದಲ್ಲಿ ಬ್ರಹ್ಮಾದಿ ದೇವತೆಗಳು ಯಾರೂ ತಿಳಿದೇ ಇರತಕ್ಕಂತಹ ಅನೇಕ ಧರ್ಮಗಳನ್ನು ಲಕ್ಷ್ಮೀದೇವಿ ಭಗವಂತನಲ್ಲಿ ತಿಳಿದಿದ್ದಾಳೆ. ಆದರೆ ಭಗವಂತ ಅವನನ್ನು ತನ್ನನ್ನು ತಾನು ಹೇಗೆ ತಿಳಿದಿದ್ದಾನೋ, ಎಷ್ಟೆಲ್ಲ ತಿಳಿದಿದ್ದಾನೋ ಅದನ್ನು ಲಕ್ಷ್ಮೀದೇವಿ ತಿಳಿದಿಲ್ಲ. ಇದನ್ನು ಹೇಳ್ತಾ ಇದ್ದಾರೆ ಅಸಾರ್ವತ್ರಿಕಂ, ಈಶೇ ಅಸಾರ್ವತ್ರಿಕಂ. ಭಗವಂತನಲ್ಲಿ ಇರತಕ್ಕಂತಹ ಎಲ್ಲ ಧರ್ಮಗಳನ್ನು ಲಕ್ಷ್ಮೀ ಜ್ಞಾನವು ವಿಷಯೀಕರಿಸುವುದಿಲ್ಲ. ಹಾಗಂತ ಹೇಳಿ ಬೇರೆ ವಿಷಯದಲ್ಲಿ ಅವಳಿಗೆ ಅಪೂರ್ಣತೆ ಇಲ್ಲ. ಅನ್ಯತ್ರ ಸರ್ವ ವಿಷಯಂ, ಅನ್ಯತ್ರ ಅಂದರೆ ಭಗವಂತನನ್ನು ಬಿಟ್ಟು ಉಳಿದವರು, ಅಂದರೆ ತನ್ನ ವಿಷಯದಲ್ಲಿಯೂ, ಉಳಿದ ಜೀವರ ವಿಷಯದಲ್ಲೂ, ಜಡದ ವಿಷಯದಲ್ಲೂ ಲಕ್ಷ್ಮೀದೇವಿಗೆ ಎಲ್ಲ ಧರ್ಮಗಳು ಕೂಡ ತಿಳಿದಿವೆ. ಅನ್ಯತ್ರ ಸರ್ವ ವಿಷಯಂ. ಹಾಗಾದರೆ ಭಗವಂತನನ್ನ ಪೂರ್ಣ ತಿಳಿದವನು ಭಗವಂತ ಒಬ್ಬನೇ, ಲಕ್ಷ್ಮೀದೇವಿ ಪೂರ್ಣವಾಗಿ ತಿಳಿದಿಲ್ಲ. ಭಗವಂತನನ್ನ ಬಿಟ್ಟು ಉಳಿದ ಎಲ್ಲಾ ವಿಷಯದಲ್ಲಿಯೂ ಕೂಡ ಲಕ್ಷ್ಮೀದೇವಿಗೂ ಪೂರ್ಣ ಜ್ಞಾನ ಇದೆ, ಭಗವಂತನಿಗೂ ಪೂರ್ಣ ಜ್ಞಾನ ಇದೆ. ಹಾಗಾದರೆ ಉಳಿದ ವಿಷಯದಲ್ಲಿರತಕ್ಕಂತಹ ಇವರಿಬ್ಬರ ಜ್ಞಾನ ಸಮಾನವ ಅಂತಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ ಆಚಾರ್ಯರು, ಸ್ಪಷ್ಟತ್ವೇ ಭೇದ. ಯಾವುದೇ ವಸ್ತುವಿನ ಜ್ಞಾನ ಇರಬಹುದು, ಭಗವಂತನಿಗೆ ಅದರಲ್ಲಿ ಎಷ್ಟು ಸ್ಪಷ್ಟವಾದ ಜ್ಞಾನ ಬರ್ತದೋ ಅದಕ್ಕಿಂತ ಸ್ವಲ್ಪ ಅಸ್ಪಷ್ಟವಾದ ಜ್ಞಾನ ಲಕ್ಷ್ಮೀದೇವಿಗೆ ಇರುತ್ತದೆ. ಇದು ನಮಗೂ ಅನುಭವಕ್ಕೆ ಬರತಕ್ಕಂತಹ ವಿಷಯ. ಒಂದೇ ವಿಷಯ ನಮಗೆ ಒಂದು ಕಾಲದಲ್ಲಿ ಅರ್ಥ ಆದಂತೆ ಇನ್ನೊಂದು ಕಾಲದಲ್ಲಿ ಅರ್ಥ ಆಗಿರೋದಿಲ್ಲ, ಒಂದು ಸ್ಪಷ್ಟತೆಯಲ್ಲಿ ವ್ಯತ್ಯಾಸ ಇರುತ್ತದೆ. ಅಂದ ವಿಷಯ ಅದೇ, ಇಬ್ಬರೂ ಕೂಡ ವಿಷಯವನ್ನು ತಿಳ್ಕೊಂಡಿದ್ದಾರೆ, ಆದರೆ ಈ ಸ್ಪಷ್ಟತೆ ಅನ್ನೋದು ಅನುಭವಕ್ಕೆ ನಿಲುಕತಕ್ಕಂತಹ ಒಂದು ವ್ಯತ್ಯಾಸ. ಅದು ಈಶ್ವರನ ಜ್ಞಾನಕ್ಕೂ ಲಕ್ಷ್ಮೀ ಜ್ಞಾನಕ್ಕೂ ಇದೆ. ಹೀಗೆ ಯಥಾರ್ಥ ಜ್ಞಾನದ ನಾಲ್ಕು ಪ್ರಭೇದಗಳಲ್ಲಿ ಈಶ ಜ್ಞಾನ ಮತ್ತು ಲಕ್ಷ್ಮೀ ಜ್ಞಾನ, ಇವುಗಳ ಸ್ವರೂಪ, ಇವುಗಳಲ್ಲಿರತಕ್ಕಂತಹ ವ್ಯತ್ಯಾಸ, ಇದನ್ನು ಹೇಳಿ ಶ್ರೀಮದಾಚಾರ್ಯರ ಮುಂದೆ ಯೋಗಿ ಜ್ಞಾನವನ್ನು ವಿಭಾಗ ಮಾಡ್ತಾ ಇದ್ದಾರೆ. ಯೋಗಿ ಜ್ಞಾನಂ ರುಜೂನಾಂ ಅನಾದಿ ನಿತ್ಯಂ. ಯೋಗಿಗಳು ಅಂದರೆ ಯೋಗದಿಂದ ಒಂದು ವಿಶೇಷವಾದ ಶಕ್ತಿಯನ್ನು ಪಡೆದವರು. ಯೋಗ ಅಂದರೆ ಭಗವಂತನನ್ನ ತಿಳ್ಕೊಳ್ಳಿಕ್ಕೆ ಶಾಸ್ತ್ರದಲ್ಲಿ ಯಾವ ಎಲ್ಲ ಸಾಧನವನ್ನು ಹೇಳಿದ್ದಾರೆ ಅದು ಯೋಗ. ಈ ಯೋಗವನ್ನ ಅನುಷ್ಠಾನ ಮಾಡತಕ್ಕಂಥವರು ಯೋಗಿಗಳು. ಇವರಲ್ಲಿ ರುಜುಯೋಗಿಗಳು ಮತ್ತು ಉಳಿದ ರುಜುಭಿನ್ನರಾದ ಯೋಗಿಗಳು ಅಂತ ಪ್ರಧಾನವಾಗಿ ಎರಡು ವಿಭಾಗ ಇದೆ. ರುಜುಯೋಗಿಗಳು ಅಂತಂದರೆ ಬ್ರಹ್ಮ ಪದವಿಗೆ ಯೋಗ್ಯರಾದಂಥವರು. ಉಳಿದ ತತ್ವಾಭಿಮಾನಿ ದೇವತೆಗಳೆಲ್ಲರೂ ಕೂಡ ರುಜುಯೋಗಿ ಭಿನ್ನರಾದಂತಹ ಯೋಗಿಗಳು. ಆಚಾರ್ಯರಲ್ಲಿ ಮೊದಲಿಗೆ ರುಜುಯೋಗಿಗಳ ಜ್ಞಾನವನ್ನ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಯೋಗಿ ಜ್ಞಾನಂ ರುಜೂನಾಂ ಅನಾದಿ ನಿತ್ಯಂ. ಈ ವಾಕ್ಯದ ಇನ್ನೊಂದು ಪಾಠವನ್ನು ಟೀಕಾಕೃತ್ಪಾದರು ಉಲ್ಲೇಖ ಮಾಡ್ತಾರೆ, ಯೋಗಿ ಜ್ಞಾನೇ ರುಜೂನಾಂ ಅನಾದಿ ನಿತ್ಯಂ ಅಂತ. ಮೊದಲನೇ ಪಾಠ ರುಜೂನಾಂ ಯೋಗಿ ಜ್ಞಾನಂ ಅನಾದಿ ನಿತ್ಯಂ. ಇಲ್ಲಿ ಸ್ವಲ್ಪ ರುಜೂನಾಮ್ ಅಂತ ಹೇಳೋದು ಮತ್ತೆ ಯೋಗಿ ಅಂತ ಹೇಳೋದು, ಹೀಗೆ ಅನ್ವಯದಲ್ಲಿ ಸ್ವಲ್ಪ ಕ್ಲೇಶ ಬರುತ್ತದೆ. ಅದಕ್ಕೆ ಟೀಕಾಕೃತ್ವಾದರೂ ಅದನ್ನು ಹೀಗೆ ವ್ಯಾಖ್ಯಾನ ಮಾಡ್ತಾರೆ, ಯೋಗಿ ಜ್ಞಾನಂ ಯೋಗಿಗಳ ಜ್ಞಾನವು ಅನಾದಿ ನಿತ್ಯ, ಅನಾದಿಕಾಲದಿಂದ ಅನಂತ ಕಾಲದವರೆಗೂ ಇರುವಂಥದ್ದು. ಯೋಗಿಗಳು ಅಂದರೆ ಯಾವ ಯೋಗಿಗಳು ಅಂದರೆ ರುಜೂನಾಂ ಅಂತ. ಹೀಗೆ ಯೋಗಿ ಜ್ಞಾನಂ ಅನಾದಿ ನಿತ್ಯಂ ರುಜೂನಾಂ ಹೀಗೆ ಅನ್ವಯ ಮಾಡಿಕೊಂಡು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಬೇಕು. ಸೊ ಇನ್ನೊಂದು ಪಾಠ ಯೋಗಿ ಜ್ಞಾನೆ, ಯೋಗಿ ಜ್ಞಾನ ಅನ್ನುವ ವಿಭಾಗದಲ್ಲಿ ರುಜೂನಾಂ ರುಜುಯೋಗಿಗಳ ಜ್ಞಾನಂ ಜ್ಞಾನವು ಅನಾದಿ ನಿತ್ಯಂ ಅಂತ ಜ್ಞಾನ ಶಬ್ದವನ್ನು ಇಟ್ಟುಕೊಂಡು ವ್ಯಾಖ್ಯಾನವನ್ನು ಮಾಡತಕ್ಕಂಥದ್ದು. ಇಲ್ಲಿ ರುಜುಯೋಗಿಗಳ ಜ್ಞಾನ ಅನಾದಿ ನಿತ್ಯ ಆಗಿದೆ ಅನ್ನೋದು ಒಂದು ಅಂಶ. ಆದರೆ ಇನ್ನೊಂದು ಅಂಶ, ಈಶೆ ಜೀವೇಭ್ಯ ಅಧಿಕಂ, ಭಗವಂತನ ವಿಷಯದಲ್ಲಿ ಬೇರೆ ಎಲ್ಲ ಜೀವರಿಗಿಂತಲೂ ಕೂಡ ಹೆಚ್ಚು ಗುಣಗಳನ್ನು ವಿಷಯೀಕರಿಸುತ್ತೆ ರುಜುಯೋಗಿಗಳ ಜ್ಞಾನ. ಇದರಿಂದ ಒಂದು ವಿಷಯವನ್ನು ಹೇಳಿದ ಹಾಗಾಯಿತು, ಲಕ್ಷ್ಮೀದೇವಿ ಎಷ್ಟು ಗುಣಧರ್ಮಗಳನ್ನು ವಿಷಯೀಕರಿಸ್ತಾಳೋ ಅಷ್ಟನ್ನ ಇವರ ಜ್ಞಾನ ವಿಷಯೀಕರಿಸುವುದಿಲ್ಲ, ಆದರೆ ಉಳಿದ ಜೀವರಿಗಿಂತ ಹೆಚ್ಚು ವಿಷಯವನ್ನು ವಿಷಯೀಕರಿಸುತ್ತದೆ. ಇನ್ನು ಉಳಿದ ವಿಷಯದಲ್ಲಿ, ಜಗತ್ತಿನ ವಿಷಯದಲ್ಲಿ ಲಕ್ಷ್ಮಿಯಂತೆ ಇವರ ಜ್ಞಾನ ಸರ್ವ ವಿಷಯಕವೇ. ಆದರೆ ಒಂದು ವ್ಯತ್ಯಾಸ ಇದೆ, ಅದನ್ನು ಹೇಳ್ತಾ ಇದ್ದಾರೆ. ಅನ್ಯತ್ರ ಆಲೋಚನೆ ಸರ್ವ ವಿಷಯಂ, ಉಳಿದ ಜಗತ್ತಿನ ವಿಷಯದಲ್ಲಿ ಇವರು ಸರ್ವವನ್ನೂ ವಿಷಯೀಕರಿಸುವ ಸಾಮರ್ಥ್ಯವನ್ನು ಪಡೆದಿದ್ದಾರೆ, ಆದರೆ ಅದಕ್ಕೆ ಆಲೋಚನೆಯನ್ನ ಮಾಡಬೇಕಾಗ್ತದೆ. ಲಕ್ಷ್ಮೀ ದೇವಿಗೆ ಹಾಗಲ್ಲ, ಅವಳು ಯಾವ ಯೋಚನೆಯನ್ನು ಮಾಡದೇ ಇದ್ದರೂ ಕೂಡ ಎಲ್ಲ ಕಾಲದಲ್ಲಿ ಎಲ್ಲಾ ವಸ್ತುಗಳ ಎಲ್ಲ ಗುಣಧರ್ಮಗಳು ಅವಳ ಜ್ಞಾನಕ್ಕೆ ವಿಷಯ ಆಗ್ತಾನೇ ಇರುತ್ತವೆ. ಆದರೆ ರುಜಿಯೋಗಿಗಳಿಗೆ ಅವರ ಆಲೋಚನೆ ಮಾಡಿದಾಗ ಅವರಿಗೆ ಎಲ್ಲವೂ ಕೂಡ ವಿಷಯ ಆಗುತ್ತದೆ. ಹೀಗೆ ಲಕ್ಷ್ಮೀ ಜ್ಞಾನಕ್ಕಿಂತ ರುಜಿಯೋಗಿಗಳ ಜ್ಞಾನದಲ್ಲಿ ಸ್ವಲ್ಪ ವ್ಯತ್ಯಾಸ ಭಗವಂತನ ವಿಷಯದಲ್ಲೂ ಬಂತು, ಉಳಿದ ವಿಷಯದಲ್ಲೂ ಬಂತು. ಇನ್ನೂ ಒಂದು ವ್ಯತ್ಯಾಸ ಇದೆ, ಅದೇನೆಂದರೆ ಕ್ರಮೇಣ ವರ್ಧಮಾನಂ. ಈ ರುಜಿಯೋಗಿಗಳ ಜ್ಞಾನ ಕ್ರಮವಾಗಿ ಕಾಲಕ್ರಮದಂತೆ ವರ್ಧಮಾನ ಅಭಿವೃದ್ಧಿಯನ್ನು ಹೊಂದುತ್ತಾ ಹೋಗ್ತದೆ. ಅಂದರೆ ಮೊದಲಿಗೆ ಅವರಿಗೆ ಭಗವಂತನ ವಿಷಯದಲ್ಲಿ ಎಷ್ಟು ಗುಣಗಳ ಅನುಸಂಧಾನ ಆಗ್ತಾ ಇರ್ತದೋ ಕಾಲಕ್ರಮದಂತೆ ಅವರ ಸಾಧನೆ ಹೆಚ್ಚಾದಂತೆ ಹೆಚ್ಚೆಚ್ಚು ಗುಣಧರ್ಮಗಳನ್ನು ಅವರು ಭಗವಂತನಲ್ಲಿ ತಿಳ್ಕೊಳ್ತಾ ಹೋಗ್ತಾರೆ. ಇದು ಕ್ರಮೇಣ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತದೆ ಅಂತಂದ್ರೆ ಹೊಂದಿದ ಮೇಲೂ ಅವರು ಹೆಚ್ಚೆಚ್ಚು ತಿಳಿತಾ ಇರ್ತಾರೆ ಅನ್ನೋ ಅರ್ಥ ಬರೀ ವಾಕ್ಯವನ್ನು ನೋಡಿದಾಗ ಕಾಣುತ್ತೆ. ಅದಕ್ಕೆ ಅದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ. ಆ ಮುಕ್ತೇಹಿ, ಮುಕ್ತಿಯವರೆಗೆ, ಮುಕ್ತಿಯನ್ನು ಹೊಂದುವವರೆಗೆ ಇವರ ಜ್ಞಾನ ಅಭಿವೃದ್ಧಿಯನ್ನು ಹೊಂದುತ್ತಾ ಇರುತ್ತದೆ. ಮುಕ್ತಿಯನ್ನು ಹೊಂದಿದ ಮೇಲೆ ಏಕ ಪ್ರಕಾರ ಇರುತ್ತದೆ. ಅದನ್ನು ಹೇಳ್ತಾ ಇದ್ದಾರೆ. ತತಃ ಅವ್ಯಯಂ, ಉಕ್ಕಿದ ನದಿ ಮತ್ತು ಒಂದು ದಿವಸ ಇಳಿತದೆ. ಹಾಗೆ ಇವರ ಜ್ಞಾನ ಮುಕ್ತಿಯವರೆಗೆ ಅಭಿವೃದ್ಧಿಯನ್ನು ಹೊಂದಿ ಮುಂದೆ ಇಳಿಯೋದೂ ಇಲ್ಲ, ವ್ಯತ್ಯಾಸವನ್ನು ಹೊಂದೋದೂ ಇಲ್ಲ. ಅವ್ಯಯಂ, ಯಾವ ವಿಕಾರವೂ ಇಲ್ಲದೆ ಏಕಪ್ರಕಾರವಾಗಿ ಉಳಿದು ಬಿಡುತ್ತದೆ. ಇದಿಷ್ಟು ರುಜಿಯೋಗಿಗಳ ಜ್ಞಾನದ ಸ್ವರೂಪ. ಇನ್ನು ರುಜಿಯೋಗಿ ಭಿನ್ನರಾದಂತಹ ಯೋಗಿಗಳ ಜ್ಞಾನವನ್ನ, ಇದರಲ್ಲಿ ಎಲ್ಲ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಋಷಿಗಳು ಸೇರ್ತಾರೆ, ಅದನ್ನ ಹೇಳ್ತಾ ಇದ್ದಾರೆ. ತತಃ ಅರುವಾಕ್ ಕ್ರಮೇಣ ಹ್ರಸಿತಂ ಅಂತ. ತತಃ ಅಂದ್ರೆ ಆ ರುಜಿಯೋಗಿಗಳಿಂದ, ಅರುವಾಕ್ ಅನಂತರ ಅಂದ್ರೆ ಕಡಿಮೆಯಾದಂತಹ ಯೋಗಿಗಳ ಜ್ಞಾನ, ಕ್ರಮೇಣ ಹ್ರಸಿತಂ, ಕ್ರಮವಾಗಿ ಹ್ರಸಿತಂ, ಅಲ್ಪ ಹ್ರಾಸ ಉಳ್ಳದ್ದು ಅಂತ. ಅಂದ್ರೆ ಒಟ್ಟು ಈ ವಾಕ್ಯದ ತಾತ್ಪರ್ಯ, ರುಜಿಯೋಗಿಗಳ ನಂತರದ ಯಾವೆಲ್ಲ ಯೋಗಿಗಳು ಅಯೋಗಿಗಳು ಇದ್ದಾರೆ ಅವರ ಜ್ಞಾನದಲ್ಲಿ ಕ್ರಮವಾಗಿ ಹ್ರಾಸ ಇದೆ. ಅಂದರೆ ರುಜಿಯೋಗಿಗಳ ನಂತರದ ತಾತ್ವಿಕ ಯೋಗಿಗಳು ಎಷ್ಟು ವಿಷಯವನ್ನ ತಿಳ್ಕೊಂಡಿರ್ತಾರೆ ಅದಕ್ಕಿಂತ ಕಡಿಮೆ ವಿಷಯವನ್ನ ಅತಾತ್ವಿಕ ದೇವತೆಗಳು ತಿಳ್ಕೊಂಡಿರ್ತಾರೆ, ಅದಕ್ಕಿಂತ ಕಡಿಮೆ ವಿಷಯವನ್ನ ಋಷಿಗಳು, ಚಕ್ರವರ್ತಿಗಳು, ನಂತರ ಮನುಷ್ಯರು, ಇವರೆಲ್ಲರೂ ಕಡಿಮೆ ಕಡಿಮೆ ವಿಷಯವನ್ನ ತಿಳ್ಕೊಂಡಿರ್ತಾರೆ. ಇದು ರುಜಿಯೋಗಿಗಳಿಗೂ ಉಳಿದವರಿಗೂ ಇರತಕ್ಕಂತಹ ಒಂದು ಮುಖ್ಯವಾದಂತಹ ವ್ಯತ್ಯಾಸ. ಈ ವಾಕ್ಯ ಸ್ವಲ್ಪ ಗೊಂದಲವನ್ನು ಉಂಟು ಮಾಡುವಂತಹ ವಾಕ್ಯ. ಹಿಂದಿನ ವಾಕ್ಯ ತತಃ ಅವ್ಯಯಂ ಅಂತಿದೆ, ಅಲ್ಲಿ ತತಃ ಅಂತಂದ್ರೆ ಮುಕ್ತಿಯ ನಂತರದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲದೇ ಇರುವಂತದ್ದು ಅಂತ. ಇಲ್ಲಿ ತತಃ ಅರುವಾಕ ಕ್ರಮೇಣ ಹರಸಿತಂ, ಅನಂತರದಲ್ಲಿ ಅಂತಿದೆ. ಇಲ್ಲಿ ತತ್ಶಬ್ದದಿಂದ ಮತ್ತೆ ಮುಕ್ತಿಯನ್ನೇ ಇಟ್ಟುಕೊಂಡು ಬಿಟ್ರೆ ವಾಕ್ಯ ಏನು ಅಂತಾನೆ ಅರ್ಥ ಆಗುದಿಲ್ಲ. ಮುಕ್ತಿಯ ನಂತರ ಕ್ರಮೇಣ ಹ್ರಾಸವನ್ನು ಹೊಂದಿದೆ. ಹಿಂದಿನ ವಾಕ್ಯದಲ್ಲಿ ಮುಕ್ತಿಯ ನಂತರ ಯಾವ ವ್ಯತ್ಯಾಸವೂ ಇಲ್ಲ ಅಂತ ಹೇಳ್ತಿದ್ದಾರೆ, ಇಲ್ಲಿ ಮುಕ್ತಿಯ ನಂತರ ಕ್ರಮೇಣ ಹ್ರಾಸವನ್ನು ಹೊಂದುತ್ತೆ ಅಂತ ಹೇಳ್ತಾರೆ. ವ್ಯಾಘಾತ ಇದ್ದ ಹಾಗೆ ಕಾಣಿಸ್ತದೆ. ಅದಕ್ಕೆ ಇಲ್ಲಿ ತತಃ ಅನ್ನೋದರಿಂದ ಹಿಂದೆ ಬಂದಂತಹ ಮುಕ್ತಿಯನ್ನು ಇಟ್ಟುಕೊಳ್ಳೋದಿಲ್ಲ, ಇಲ್ಲಿ ಪ್ರಕರಣದಲ್ಲಿ ಬಂದಿರತಕ್ಕಂತಹ ರುಜಿಯೋಗಿಗಳನ್ನು ಇಟ್ಟುಕೊಳ್ಬೇಕು ಅಂತ. ರುಜಿಯೋಗಿಗಳ ಅನಂತರ ಕ್ರಮೇಣ ಹ್ರಸಿತಂ ಅನ್ನೋಲ್ಲಿ ಮತ್ತೆ ಕ್ರಮೇಣ ಶಬ್ದ ಸ್ವಲ್ಪ ಮೋಹಕವಾಗಿದೆ. ಹಿಂದೆ ಕ್ರಮೇಣ ವರ್ಧಮಾನಂ ಅನ್ನೋ ವಾಕ್ಯದಲ್ಲಿ ಕ್ರಮವಾಗಿ ಅಂತಂದ್ರೆ ಕಾಲಕ್ರಮವಾಗಿ ವೃದ್ಧಿಯನ್ನು ಹೊಂದುವಂಥದ್ದು ಅಂತಿದೆ. ಇಲ್ಲಿ ಮತ್ತೆ ಕ್ರಮೇಣ ಕಾಲಕ್ರಮವಾಗಿ ಹ್ರಸಿತಂ ಅಂತ ಆ ಅರ್ಥ ಕಾಣುವ ಸಂಭವ ಇದೆ. ಅದಕ್ಕೆ ಟೀಕಾಕೃತ್ವಾದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಕ್ರಮೇಣ ಅಂತಂದ್ರೆ ವ್ಯಕ್ತಿಕ್ರಮೇಣ. ರುಜಿಯೋಗಿಗಳ ನಂತರ ತಾರತಮ್ಯದಲ್ಲಿ ಏನು ವ್ಯಕ್ತಿಗಳು ಸಿಗುತ್ತಾ ಹೋಗ್ತಾರೆ ಅವರ ಜ್ಞಾನ ಹ್ರಾಸವನ್ನ ಹೊಂದಿದೆ, ತಾರತಮ್ಯ ಅನುಗುಣವಾಗಿ ಅವರ ಜ್ಞಾನದಲ್ಲಿ ವ್ಯತ್ಯಾಸ ಇದೆ ಅನ್ನೋ ಅರ್ಥವನ್ನ ಈ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಇದನ್ನ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳತಕ್ಕಂತಹ ಸಂದರ್ಭದಿಂದ ಎಚ್ಚರವಾಗಿ ಇರಬೇಕು. ಹೀಗೆ ತತಃ ಅರುವಾಕ್ ಕ್ರಮೇಣ ಹ್ರಸಿತಂ ಅನ್ನುವ ಒಂದು ವಾಕ್ಯದಲ್ಲಿ ರುಜಿಯೋಗಿಗಳ ನಂತರದ ತಾತ್ವಿಕ ಯೋಗಿಗಳು, ಅತಾತ್ವಿಕ ಯೋಗಿಗಳು ಮತ್ತು ಅಯೋಗಿಗಳು ಈ ಎಲ್ಲರ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಷಯವನ್ನು ಶ್ರೀಮದ್ ಆಚಾರ್ಯರು ಹೇಳಿ ಮುಂದಿನ ವಾಕ್ಯದಲ್ಲಿ ತಾತ್ವಿಕ ಯೋಗಿಗಳ ಜ್ಞಾನ ಮತ್ತು ಅತಾತ್ವಿಕ ಯೋಗಿಗಳ ಜ್ಞಾನ ಇಬ್ಬರ ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಸಾಧಿಚ ತಾತ್ವಿಕೇಭ್ಯ ಅನ್ಯತ್ರ. ಈ ವಾಕ್ಯ ತುಂಬಾ ಗಂಭೀರವಾದದ್ದು. ಈ ವಾಕ್ಯ ಹೇಳ್ತಾ ಇರೋದು ಇಷ್ಟನ್ನ, ತಾತ್ವಿಕೇಭ್ಯ ಅನ್ಯತ್ರ, ತಾತ್ವಿಕ ಯೋಗಿಗಳನ್ನು ಬಿಟ್ಟು ಅತಾತ್ವಿಕ ಯೋಗಿಗಳ ವಿಷಯದಲ್ಲಿ ಅಂದರೆ ಅವರ ಜ್ಞಾನ ಸಾಧಿಚ ಉತ್ಪತ್ತಿ ಉಳ್ಳದ್ದೂ ಆಗಿದೆ. ಇದರ ಅರ್ಥ ಏನು ಅಂದರೆ ತಾತ್ವಿಕ ಯೋಗಿಗಳನ್ನ ಅವರ ಜ್ಞಾನವನ್ನು ನಾವು ಪ್ರತ್ಯೇಕವಾಗಿ ಇಟ್ಟುಕೊಳ್ಬೇಕು. ಅತಾತ್ವಿಕ ಯೋಗಿಗಳ ಜ್ಞಾನ ಸಾಧಿ ಅಂತ ಹೇಳಿದ್ರಿಂದ ತಾತ್ವಿಕ ಯೋಗಿಗಳ ಜ್ಞಾನ ಅನಾದಿ ಅಂತ ಹೇಳಿದ ಹಾಗಾಯ್ತು. ಹಾಗಾದರೆ ಅನಾದಿಯಾದ ಜ್ಞಾನ ತಾತ್ವಿಕರದ್ದು ಅನ್ನೋದು ಈ ವಾಕ್ಯದಿಂದಲೇ ಸಿಗುತ್ತೆ. ಅರೆ ಇಷ್ಟೇ ಇಟ್ಟುಕೊಂಡ್ರೆ ನಮಗೆ ತಾತ್ವಿಕ ಯೋಗಿಗಳ ಸಂಪೂರ್ಣ ಲಕ್ಷಣ ಲಭಿಸೋದಿಲ್ಲ. ಅದಕ್ಕೆ ಹಿಂದಿನ ವಿಷಯಗಳನ್ನೆಲ್ಲ ಇಟ್ಟುಕೊಳ್ಬೇಕು. ಅದನ್ನು ಟೀಕಾಕೃತ್ಪಾದರು ಟೀಕಾದಲ್ಲಿ ಹೇಳಿ ತೋರಿಸ್ತಾರೆ. ಅನಾದಿತ್ವೇ ಸತಿ ಈಶಾತ್ ಅನ್ಯತ್ರ ಆಲೋಚನೆಯಪಿ ಹ್ರಸಿತಂ ತಾತ್ವಿಕ ಯೋಗಿ ಜ್ಞಾನಂ. ತಾತ್ವಿಕ ಯೋಗಿಗಳಿಗೆ ಭಗವಂತನ ವಿಷಯದಲ್ಲಿ ಸಂಪೂರ್ಣ ಜ್ಞಾನ ಇಲ್ಲ ಅನ್ನೋದಂತೂ ಸ್ಪಷ್ಟವೇ. ಜಗತ್ತಿನ ವಿಷಯದಲ್ಲೂ ಸಂಪೂರ್ಣ ಜ್ಞಾನ ಇಲ್ಲ. ಇಲ್ಲ ಅಂದರೆ ಆಲೋಚನೆ ಮಾಡಿದರೂ ಇಲ್ಲ, ಸ್ವಲ್ಪ ಹ್ರಾಸ ಇದೆ. ಅವರವರ ಯೋಗ್ಯತಾನುಸಾರವಾಗಿ ಒಂದೊಂದು ತತ್ವದವರೆಗೆ ಜ್ಞಾನ ಇರುತ್ತದೆ, ಆದರೆ ಅನಾದಿಯಾಗಿರುತ್ತದೆ. ಅದರಿಂದ ಅನಾದಿಯಾದ ಈಶಾದನ್ಯತ್ರ ಆಲೋಚನೆಯಪಿ ಹ್ರಾಸವುಳ್ಳಂತಹ ಜ್ಞಾನ ಅದು ತಾತ್ವಿಕ ಯೋಗಿಗಳ ಜ್ಞಾನ ಅಂತ ಲಕ್ಷಣ ಒಟ್ಟು ಹಿಂದಿನ ವಾಕ್ಯ ಈ ವಾಕ್ಯವನ್ನು ಇಟ್ಟುಕೊಂಡಾಗ ಲಭಿಸುತ್ತದೆ. ಹಾಗಾದರೆ ಅತಾತ್ವಿಕ ಯೋಗಿಗಳ ಜ್ಞಾನದಲ್ಲಿ ಏನು ವ್ಯತ್ಯಾಸ ಅಂದರೆ ಅವರಲ್ಲಿ ಅನಾದಿತ್ವ ಇಲ್ಲ ಮತ್ತು ಜಗತ್ತಿನ ವಿಷಯದಲ್ಲಿ ಇನ್ನೂ ಹ್ರಾಸ ಇದೆ, ತಾತ್ವಿಕ ಯೋಗಿಗಳಿಗಿಂತಲೂ ಹ್ರಾಸ ಇದೆ. ಆದ್ದರಿಂದ ಅವರ ಲಕ್ಷಣ ಏನು ಹೇಳಿದಾಗಾಯಿತು ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ಸಾಧಿತ್ವೇ ಸತಿ ಈಶಾದನ್ಯತ್ರ ಕಿಂಚಿನ್ ಮಾತ್ರ ಹ್ರಾಸಯುಕ್ತಂ ಅತಾತ್ವಿಕ ಯೋಗಿ ಜ್ಞಾನಂ. ಅವರ ಜ್ಞಾನ ಸಾಧಿ, ಅವರ ಸ್ವರೂಪ ಜ್ಞಾನ ಅದು ಅಭಿವ್ಯಕ್ತ ಆಗಿರೋದಿಲ್ಲ. ಸೃಷ್ಟಿಗೆ ಬಂದಾಗ ಅವರ ಸ್ವರೂಪಕ್ಕೆ ಏನು ವಿಷಯಗಳು ಇವೆ ಅವುಗಳು ಭಾನ ಆಗಲಿಕ್ಕೆ ಪ್ರಾರಂಭ ಆಗ್ತವೆ. ಆ ಅರ್ಥದಲ್ಲಿ ಇವರ ಜ್ಞಾನ ಸಾಧಿಯಾಗಿದೆ. ಭಗವಂತನನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಹ್ರಾಸ ಇದೆ, ಆದರೆ ಆ ಹ್ರಾಸ ಅಯೋಗಿಗಳಿಗೆ ಇರುವಷ್ಟಲ್ಲ. ಅದರಿಂದ ಕಿಂಚಿನ್ ಮಾತ್ರ ಹ್ರಾಸಯುಕ್ತಂ, ಸ್ವಲ್ಪ ಹ್ರಾಸ ಅತಾತ್ವಿಕ ಯೋಗಿಗಳಿಗೆ ಇದೆ. ತಾತ್ವಿಕರು ಅತಾತ್ವಿಕರು ಅಂತಂದರೆ ದೇವತೆ ಗಣದಲ್ಲಿ ಅನೇಕ ಕೋಟಿ ದೇವತೆಗಳಿದ್ದಾರೆ. ಅದರಲ್ಲಿ ಕೆಲವು ದೇವತೆಗಳಿಗೆ ಮಾತ್ರ ತತ್ವಗಳ ಅಭಿಮಾನ ಇದೆ, ಅವರು ತತ್ವಗಳನ್ನು ನಿಯಮನ ಮಾಡ್ತಾರೆ. ಬ್ರಹ್ಮದೇವರು ಮಹತ್ತತ್ವವನ್ನು, ರುದ್ರದೇವರು ಅಹಂಕಾರ ತತ್ವವನ್ನು, ಹೀಗೆ ಇಂದ್ರಿಯಗಳನ್ನು ವಿಷಯಗಳನ್ನು ನಿಯಮನ ಮಾಡತಕ್ಕಂತಹ ದೇವತೆಗಳೆಲ್ಲ ಇದ್ದಾರೆ. ಇವರಲ್ಲದೆಯೂ ಕೂಡ ದೇವಗಂಧರ್ವರು ಅಂತೆಲ್ಲ ನಾವು ಶಾಸ್ತ್ರದಲ್ಲಿ ಕೇಳುವಂತೆ ಬೇಕಾದಷ್ಟು ಜನ ದೇವತೆಗಳಿದ್ದಾರೆ. ಅವರೆಲ್ಲರೂ ಕೂಡ ಅತಾತ್ವಿಕ ಯೋಗಿಗಳು. ಇವರ ಜ್ಞಾನ ಸಾಧಿ, ಅದಕ್ಕೊಂದು ಆದಿ ಇದೆ. ತಾತ್ವಿಕ ಯೋಗಿಗಳ ಜ್ಞಾನಕ್ಕಿಂತ ಹೆಚ್ಚು ಹ್ರಾಸವನ್ನ ಪಡೆದಿರತಕ್ಕಂತಹ ಜ್ಞಾನ ಅತಾತ್ವಿಕ ಯೋಗಿಗಳ ಜ್ಞಾನ. ಈ ಎರಡೂ ಲಕ್ಷಣವನ್ನ ಶ್ರೀಮದ್ ಆಚಾರ್ಯರು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ಸಾಧಿಚ ತಾತ್ವಿಕೇಭ್ಯ ಅನ್ಯತ್ರ ಅನ್ನುವ ವಾಕ್ಯದಿಂದ. ಇನ್ನು ಮುಂದಿನ ವಾಕ್ಯ, ಅಯೋಗಿ ಜ್ಞಾನಂ ಉತ್ಪತ್ತಿ ವಿನಾಶವತ್. ಈ ವಾಕ್ಯದಲ್ಲಿ ಅಯೋಗಿ ಜ್ಞಾನದ ಲಕ್ಷಣ, ಅಯೋಗಿಗಳ ಜ್ಞಾನ ಆಕೆ ಉತ್ಪತ್ತಿಯೂ ಇದೆ ಮತ್ತು ವಿನಾಶವೂ ಇದೆ. ಮತ್ತು ಮುಂದಿನ ವಾಕ್ಯ, ಅಲ್ಪಂ, ಅಲ್ಪವನ್ನು ಗ್ರಹಿಸುವಂಥದ್ದು. ಅಂದರೆ ಅವರ ಜ್ಞಾನ ಅನಾದಿ ಕಾಲದಿಂದಲೂ ವಿಷಯಗಳನ್ನು ಗ್ರಹಿಸ್ತಾ ಇರೋದಿಲ್ಲ, ಒಂದು ಕಾಲದಲ್ಲಿ ಗ್ರಹಿಸಲಿಕ್ಕೆ ಪ್ರಾರಂಭ ಮಾಡುತ್ತಿದೆ ಸೃಷ್ಟಿಗೆ ಬಂದ ಮೇಲೆ. ಸೃಷ್ಟಿಗೆ ಬಂದ ಮೇಲೂ ಕೂಡ ಮತ್ತೆ ಸುಷುಪ್ತವಸ್ಥೆಯಲ್ಲಿ ಗ್ರಹಿಸೋದಿಲ್ಲ, ಮತ್ತೆ ಎಚ್ಚರ ಆದ ಮೇಲೆ ಗ್ರಹಿಸಲಿಕ್ಕೆ ಶುರುವಾಗ್ತದೆ. ಹೀಗೆ ಅಯೋಗಿಗಳ ಜ್ಞಾನ ಅಂದರೆ ಎಲ್ಲ ಮನುಷ್ಯರ ಜ್ಞಾನ, ಉಳಿದ ಜೀವರ ಜ್ಞಾನ ಎಲ್ಲ ಉತ್ಪತ್ತಿಯನ್ನೂ ಪಡೆದಿದೆ, ವಿನಾಶವನ್ನು ಪಡೆದಿದೆ, ಮತ್ತು ಅಲ್ಪಂ ಜಗತ್ತಿನ ವಿಷಯದಲ್ಲಿ ತಿಳ್ಕೊಂಡಿರೋದೇ ಕಡಿಮೆ. ಉಳಿದವ್ರದ್ದು ಹಾಗಲ್ಲ, ಅವರಿಗೆ ಹ್ರಾಸ ಇದೆ, ಆದರೆ ತಿಳ್ಕೊಂಡಿರೋದು ಹೆಚ್ಚು. ಅಯೋಗಿಗಳು ಅವರು ತಿಳ್ಕೊಂಡಿರೋದು ಬಹಳ ಕಡಿಮೆ ಜಗತ್ತಿನ ವಿಷಯದಲ್ಲಿ. ಹೀಗೆ ಶ್ರೀಮದ್ ಆಚಾರ್ಯರು ಕೇವಲ ಪ್ರಮಾಣದ ನಾಲ್ಕು ಪ್ರಭೇದಗಳನ್ನು ವಿವರಿಸಿದ್ದಾರೆ. ಪ್ರಮಾಣ ಲಕ್ಷಣದಲ್ಲಿ ಇಷ್ಟು ವಿಷಯ ಕಾಣ್ತಾ ಇದೆ. ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಜ್ಞಾನ ಅದು ಎರಡು ವಿಧ, ಸ್ವರೂಪ ಜ್ಞಾನ ಮತ್ತು ಬಾಹ್ಯ ಜ್ಞಾನ. ಆ ಜ್ಞಾನದ ಪ್ರಭೇದವನ್ನು ಇಲ್ಲಿ ಹೇಳದೇನೆ ಶ್ರೀಮದಾಚಾರ್ಯರು ಎರಡೂ ಜ್ಞಾನಕ್ಕೆ ಅನ್ವಯ ಆಗ್ತಕ್ಕಂತೆ ಮಾತನ್ನು ಹೇಳಿಬಿಟ್ಟಿದ್ದಾರೆ. ಟೀಕಾಕೃತ್ವಾದರೂ ಅದನ್ನು ಇಲ್ಲಿಯೂ ಸಂಕ್ಷಿಪ್ತವಾಗಿ ಪ್ರಮಾಣ ಪದ್ಧತಿಯಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ. ಜೀವರಿಗೆಲ್ಲ ಸ್ವರೂಪ ಜ್ಞಾನವೂ ಇದೆ, ಬಾಹ್ಯ ಇಂದ್ರಿಯಾದಿಜನ್ಯ ಜ್ಞಾನವೂ ಇದೆ. ಆದರೆ ಈಶ್ವರ ಮತ್ತು ಲಕ್ಷ್ಮಿ ಇವರಿಬ್ಬರಿಗೆ ಕೇವಲ ಸ್ವರೂಪ ಜ್ಞಾನ ಇದೆ, ಬಾಹ್ಯ ಜ್ಞಾನ ಇಲ್ಲ. ಅಂದರೆ ಇವರೇನು ಈ ಉತ್ಪತ್ತಿ ವಿನಾಶ ಅನಾದಿ ಅನಂತ ಅಂತ ಹೇಳಿದ್ದಾರೆ, ಇದು ಈಶ್ವರ ಜ್ಞಾನ ಮತ್ತು ಲಕ್ಷ್ಮೀ ಜ್ಞಾನಕ್ಕೆ ಸಂಪೂರ್ಣವಾಗಿ ಅಂತೂ ಅನ್ವಯ ಆಗ್ತಾ ಇದೆ. ಅವರ ಜ್ಞಾನವೇ ಸ್ವರೂಪ ಜ್ಞಾನ. ಇನ್ನು ರುಜಿಯೋಗಿಗಳ ಜ್ಞಾನವನ್ನು ಇಟ್ಟುಕೊಂಡರೆ ಅವರ ಸ್ವರೂಪ ಜ್ಞಾನವೂ ಅನಾದಿನಿತ್ಯ, ಬಾಹ್ಯ ಜ್ಞಾನವೂ ಕೂಡ ಪ್ರವಾಹತಃ ಅನಾದಿನಿತ್ಯ. ಆದ್ದರಿಂದ ಅಲ್ಲಿ ಅನಾದಿನಿತ್ಯ ಅನ್ನೋ ಮಾತು ಪ್ರವಾಹತಃ ಅನಾದಿತ್ವವನ್ನು ಇಟ್ಟುಕೊಂಡರೆ ಕೂಡುತ್ತೆ. ಇನ್ನು ತಾತ್ವಿಕರು ಅತಾತ್ವಿಕರು ಇವರ ಜ್ಞಾನವನ್ನ ಅನಾದಿ ಎಂದು ಕರೆದಿದ್ದಾರೆ. ಅವರ ಬಾಹ್ಯ ತಾತ್ವಿಕರ ಬಾಹ್ಯ ಜ್ಞಾನ ಅದು ಕೂಡ ಅನಾದಿ, ಅತಾತ್ವಿಕರ ಬಾಹ್ಯ ಜ್ಞಾನವು ಸಾದಿ. ಅಂದರೆ ಸೃಷ್ಟಿಗೆ ಬಂದ ಮೇಲೆ ಅವರಿಗೆ ಇಂದ್ರಿಯಗಳಿಂದ ಜ್ಞಾನ ಪ್ರಾರಂಭ ಆಗ್ತದೆ. ಅಯೋಗಿಗಳಿಗೆ ಮಾತ್ರ ಅವರ ಬಾಹ್ಯ ಜ್ಞಾನವೂ ಜನ್ಯ ನಾಶವಾಗುವಂಥದ್ದು, ಸುಷುಪ್ತಿ ಕಾಲದಲ್ಲಿ ಬಾಹ್ಯ ಜ್ಞಾನ ಇರೋದೇ ಇಲ್ಲ. ಸ್ವರೂಪ ಜ್ಞಾನ ಅದು ಕೇವಲ ಸ್ವರೂಪವನ್ನು ವಿಶೀಕರಿಸದೆ ತನ್ನ ಯೋಗ್ಯತೆ ಇರತಕ್ಕಂತಹ ಉಳಿದವುಗಳನ್ನು ಅದು ಸಂಸಾರಾವಸ್ಥೆಯಲ್ಲಿ ವಿಶೀಕರಿಸುವುದಿಲ್ಲ. ಹೀಗೆ ಇಲ್ಲಿಯೇನು ಉತ್ಪತ್ತಿ ವಿನಾಶ ಅಂತ ಹೇಳಿದ್ದಾರೆ ಶ್ರೀಮದಾಚಾರ್ಯರು, ಈ ಶಬ್ದಗಳಿಗೆ ಅಭಿವ್ಯಕ್ತಿ ಅನಭಿವ್ಯಕ್ತಿ ಅಂದರೆ ಅಭಿವ್ಯಕ್ತ ಆಗೋದು ಆಗದೇ ಇರೋದು ಅನ್ನೋ ಅರ್ಥವನ್ನು ಇಟ್ಟುಕೊಂಡಾಗ ಈ ಎಲ್ಲ ವಿಷಯಗಳು ಸ್ವರೂಪ ಜ್ಞಾನಕ್ಕೆ ಅನ್ವಯ ಆಗ್ತವೆ. ಉತ್ಪತ್ತಿ ವಿನಾಶವನ್ನ ಯಥಾಶ್ರುತವಾಗಿ ಇಟ್ಟುಕೊಂಡಾಗ ಅದು ಬಾಹ್ಯ ಜ್ಞಾನಕ್ಕೆ ಅನ್ವಯ ಆಗುತ್ತೆ. ಅದರಿಂದ ಇಲ್ಲಿ ಸ್ವರೂಪ ಜ್ಞಾನದ ಬಗ್ಗೆನೂ ಹೇಳದ ಹಾಗಾಯಿತು, ಬಾಹ್ಯ ಜ್ಞಾನದ ಬಗ್ಗೆನೂ ಹೇಳದ ಹಾಗಾಯಿತು ಅನ್ನೋ ವಿಷಯವನ್ನ ಇಲ್ಲಿ ಗಮನಿಸಬೇಕು.